ಓಂ ಶಾಂತಿ. ತಾರೀಕು 7/9/2026. ಪ್ರಾತಃ ಮುರುಳಿ. ಮಧುರ ಮಕ್ಕಳೇ, ನೀವಿಲ್ಲಿ ಶ್ರೀಕೃಷ್ಣನಂತೆ ರಾಜಕುಮಾರನಾಗುವ ವಿದ್ಯೆಯನ್ನು ಓದುತ್ತೀರಿ. ನಿಮಗೆ ಓದಿಸುವವರು ಸ್ವಯಂ ಭಗವಂತನಾಗಿದ್ದಾರೆ. ಪ್ರಶ್ನೆ: ತಂದೆಯು ಭಗವಾನ್ ವಾಚ ಶಬ್ದವನ್ನು ಹೇಳುತ್ತಾರೆಂದರೆ ಕೆಲವು ಮಕ್ಕಳು ಸಹ ತಬ್ಬಿಬ್ಬಾಗುತ್ತಾರೆ ಏಕೆ? ಉತ್ತರ: ಏಕೆಂದರೆ ಭಗವಂತನಂತೂ ಗುಪ್ತವಾಗಿದ್ದಾರೆ. ಆದ್ದರಿಂದ ಬಹುಶಃ ಈ ದಾದರವರೇ ಭಗವಾನ್ ವಾಚ ಹೇಳಿದ್ದಾರೆಂದು ಅವರು ತಿಳಿದುಕೊಳ್ಳುತ್ತಾರೆ. ಆದರೆ ನಿರಾಕಾರ ಭಗವಂತನಿಗೆ ಮಾತನಾಡುವುದಕ್ಕಾಗಿ ಅವಶ್ಯಕವಾಗಿ ಮುಖ ಬೇಕಲ್ಲವೇ? ತಂದೆಯು ಹೇಳುತ್ತಾರೆ, ನಾನು ಹೇಗೆ ಇವರಲ್ಲಿ ಪ್ರವೇಶ ಮಾಡಿ ಓದಿಸುತ್ತೇನೆ ಎಂಬುದು ಅದ್ಭುತ ತಿಳಿದುಕೊಳ್ಳುವ ಮಾತಾಗಿದೆ. ಓಂ ಶಾಂತಿ. ಭಗವಾನ್ ವಾಚ, ಭಗವಂತನು ಏನು ಹೇಳುತ್ತಾರೆ? ಈ ಭಗವಾನ್ ವಾಚವನ್ನು ಯಾರು ಹೇಳಿದರು? ಕಣ್ಣಿಗೆ ಯಾರು ಕಾಣಿಸುತ್ತಿಲ್ಲ, ಮನುಷ್ಯರಿಗೆ ಭಗವಂತನೆಂದು ಹೇಳಲಾಗುವುದಿಲ್ಲ. ಇಲ್ಲಿ ಮಾತನಾಡುತ್ತಿರುವವರೇ ಭಗವಾನ್ ವಾಚ ಹೇಳುತ್ತಾರೆಂದು ಕೆಲವರು ತಿಳಿದುಕೊಳ್ಳುತ್ತಾರೆ. ಆದರೆ ನಿರಾಕಾರ ಭಗವಂತನು ಹೇಳುತ್ತಿದ್ದಾರೆ, ಇದನ್ನು ಕೇವಲ ನೀವೇ ಮಕ್ಕಳು ತಿಳಿದುಕೊಳ್ಳುತ್ತೀರಿ. ಇಲ್ಲಿ ಯಾರು ಕುಳಿತಿದ್ದಾರೆ, ಭಗವಂತ ಎಲ್ಲಿದ್ದಾರೆ, ಇದು ಹೊಸ ಮಾತಾಗಿದೆ ಅಲ್ಲವೇ? ಆದ್ದರಿಂದ ಮನುಷ್ಯರು ತಬ್ಬಿಬ್ಬಾಗುತ್ತಾರೆ. ಆದರೆ ಭಗವಾನ್ ವಾಚ ಅವಶ್ಯಕವಾಗಿ ಇದೆ. ತಿಳಿಸುತ್ತಾರೆ, ನಾನು ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ. ನರನಿಂದ ನಾರಾಯಣ ಅಥವಾ ಕೃಷ್ಣ, ನಾರಿಯನ್ನು ಲಕ್ಷ್ಮಿ ಅಥವಾ ರಾಧೆಯನ್ನಾಗಿ ಮಾಡುವುದಕ್ಕಾಗಿ ಯೋಗ ಮತ್ತು ಜ್ಞಾನವನ್ನು ಕಲಿಸುತ್ತೇನೆ. ಇದಕ್ಕಿಂತ ಮತ್ತೇನು ಬೇಕು? ನಿಮ್ಮನ್ನು ನಾನು ರಾಜಾದಿರಾಜ ರಾಜಕುಮಾರರಿಗೂ ರಾಜಕುಮಾರನನ್ನಾಗಿ ಮಾಡುತ್ತೇನೆ. ರಾಜಕುಮಾರ ಕುಮಾರಿಯರು ಸಹ ಮಂದಿರಗಳಿಗೆ ಹೋಗುತ್ತಾರಲ್ಲವೇ? ವಿಕಾರಿ ರಾಜಕುಮಾರರು ನಿರ್ವಿಕಾರಿ ರಾಜಕುಮಾರನಾದ ಶ್ರೀಕೃಷ್ಣನಿಗೆ ನಮಸ್ಕಾರ ಮಾಡುತ್ತಾರೆ. ಅಂದಾಗ ನಾನು ನಿಮ್ಮನ್ನು ರಾಜಕುಮಾರರಿಗೂ ರಾಜಕುಮಾರನನ್ನಾಗಿ ಮಾಡುತ್ತೇನೆ. ಶ್ರೀಕೃಷ್ಣನಂತೆ ಸ್ವರ್ಗದ ರಾಜಕುಮಾರರಾಗಿರಿ. ಜ್ಞಾನವನ್ನು ಓದುವುದರಿಂದಲೇ ಆಗುತ್ತೀರಲ್ಲವೇ? ವೈದ್ಯರು ಅಥವಾ ವಕೀಲರು ವಿದ್ಯಾರ್ಥಿಗಳಿಗೆ ನಾನು ನಿಮ್ಮನ್ನು ವೈದ್ಯ ಅಥವಾ ವಕೀಲನನ್ನಾಗಿ ಮಾಡುತ್ತೇನೆಂದು ಹೇಳುತ್ತಾರಲ್ಲವೇ? ಆದರೆ ಆ ವಿದ್ಯೆಯನ್ನು ಓದಿದಾಗಲೇ ಆಗುವರು. ತಂದೆಯು ಹೇಳುತ್ತಾರೆ, ಮಕ್ಕಳೇ, ನೀವು ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ರಾಜಯೋಗವನ್ನು ಕಲಿಸುವವರು ಒಬ್ಬರೇ ಭಗವಂತನಾಗಿದ್ದಾರೆ, ಶ್ರೀಕೃಷ್ಣ ಅಲ್ಲ. ರಾಧೆ ಕೃಷ್ಣರು ಬೇರೆ ಬೇರೆ ರಾಜ್ಯದ ಮಕ್ಕಳಾಗಿದ್ದಾರೆ. ಅವರ ಪರಸ್ಪರ ನಿಶ್ಚಿತಾರ್ಥವಾಗುತ್ತದೆ. ವಿವಾಹವಾದ ನಂತರ ಹೆಸರು ಬದಲಾಗುತ್ತದೆ. ಆದ್ದರಿಂದಲೇ ಚಿತ್ರದಲ್ಲಿಯೂ ಲಕ್ಷ್ಮೀನಾರಾಯಣರ ಕೆಳಗೆ ರಾಧೆ ಕೃಷ್ಣರನ್ನು ತೋರಿಸಿದ್ದಾರೆ. ಈಗ ತಂದೆಯು ಚೆನ್ನಾಗಿ ತಿಳಿಸುತ್ತಾರೆ, ಈ ಬ್ರಹ್ಮನು ಸಹ ನಂಬರ್ 1 ಭಕ್ತನಾಗಿದ್ದರು. ಅಂತಿಮದಲ್ಲಿ ನಾರಾಯಣನ ಪೂಜೆ ಮಾಡುತ್ತಿದ್ದರು. ಕೃಷ್ಣನ ಭಕ್ತಿ ಅಥವಾ ನಾರಾಯಣನ ಭಕ್ತಿ ಮಾಡಿದರು, ಎರಡೂ ಒಂದೇ ಆಗಿದೆ. ಕೃಷ್ಣನೇ ದೊಡ್ಡವನಾಗಿ ನಾರಾಯಣನಾಗುತ್ತಾನೆ. ಈಗ ನಿಮ್ಮನ್ನು ನರನಿಂದ ನಾರಾಯಣ ಆಗುವುದಕ್ಕಾಗಿ ರಾಜಯೋಗವನ್ನು ಕಲಿಸುತ್ತಿದ್ದೇವೆ. ಈಗ ನಿಮ್ಮ 84 ಜನ್ಮಗಳು ಮುಕ್ತಾಯವಾಯಿತು. ಈಗ ಇವರ ಆತ್ಮವು ಓದುತ್ತಿದೆ, ಮತ್ತೆ ಭವಿಷ್ಯದಲ್ಲಿ ಶ್ರೀಕೃಷ್ಣನಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನೀವು ಜ್ಞಾನಚಿತೆಯನ್ನೇರಿ ಸುಂದರರಾಗುತ್ತೀರಿ, ಮತ್ತೆ ಕಾಮಚಿತೆಯನ್ನು ಏರಿ ಕಪ್ಪಾಗಿ ಬಿಟ್ಟಿದ್ದೀರಿ. ಇದು ಕಂಸಪುರಿಯಾಗಿದೆ. ನಾನು ನಿಮ್ಮನ್ನು ಕೃಷ್ಣಪುರಿಗೆ ಕರೆದುಕೊಂಡು ಹೋಗುವುದಕ್ಕಾಗಿ ಬಂದಿದ್ದೇನೆ. ಕೃಷ್ಣನೇ ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ ಆಗಿದ್ದಾನೆ. ಇಲ್ಲಿ ಯಾರಲ್ಲಿಯೂ ಸರ್ವಗುಣಗಳು ಇಲ್ಲ. ನಾನು ಮಕ್ಕಳನ್ನು ಸಂಪೂರ್ಣ ನಿರ್ವಿಕಾರಿಗಳನ್ನಾಗಿ ಮಾಡಲು ಬಂದಿದ್ದೇನೆ. ಯೋಗ ಬಲದಿಂದ ಆಗಬೇಕು. ಹಿಂಸಕ ಯುದ್ಧವು ಬಾಹುಬಲವಾಗಿದೆ, ಯಾವುದು ಬಿಲ್ಲು ಬಾಣಗಳಿಂದ ಆಗುತ್ತಿತ್ತು, ನಂತರ ಬಂದೂಕು ಆಯುಧಗಳಿಂದ ಆಯಿತು, ಈಗ ಬಾಂಬುಗಳಿಂದ ಆಗುತ್ತದೆ. ಅವರೇ ಸ್ವಯಂ ಹೇಳುತ್ತಾರೆ, ನಾವು ಇಂತಹ ಬಾಂಬುಗಳನ್ನು ತಯಾರು ಮಾಡುತ್ತೇವೆ, ಯಾವುದರಿಂದ ಮನೆಯಲ್ಲೇ ಕುಳಿತು ಎಲ್ಲವನ್ನೂ ಸಮಾಪ್ತಿ ಮಾಡುತ್ತೇವೆ. ಮತ್ತೆ ಮಿಲಿಟರಿಯವರು ತಾನೇ ಏನು ಮಾಡಲು ಸಾಧ್ಯ? ತಂದೆಯು ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಇದು ಪಾಠಶಾಲೆಯಾಗಿದೆ. ನಾನು ನಿಮ್ಮನ್ನು ರಾಜಕುಮಾರ ಶ್ರೀಕೃಷ್ಣನಂತೆ ಮಾಡುತ್ತೇನೆ. ಕೃಷ್ಣನೇ ಸತ್ಯಯುಗದ ಮೊದಲ ರಾಜಕುಮಾರನಾಗಿದ್ದನು. 84 ಜನ್ಮಗಳನ್ನು ಪಡೆದುಕೊಂಡು ಈಗ ಕಲಿಯುಗದಲ್ಲಿ ವಿಕಾರಿಯಾಗಿದ್ದಾರೆ. ಭಾರತದಲ್ಲಿಯೇ ಅವರ ರಾಜ್ಯವಿತ್ತು, ಮತ್ತೆ ಪುನರ್ಜನ್ಮವನ್ನು ಪಡೆದುಕೊಳ್ಳಬೇಕಾಯಿತಲ್ಲವೇ? ಕೃಷ್ಣನಿಗೆ ಭಗವಂತನೆಂದು ಹೇಳುವುದಾದರೆ ಭಗವಂತನು ಪುನರ್ಜನ್ಮದಲ್ಲಿ ಹೇಗೆ ಬರುವರು? ಭಗವಂತನಂತೂ ನಿರಾಕಾರನಾಗಿದ್ದಾರೆ, ಅವರೊಬ್ಬರೇ ರಚಯಿತನಾಗಿದ್ದಾರೆ, ಉಳಿದೆಲ್ಲವೂ ರಚನೆಯಾಗಿದೆ. ಆದ್ದರಿಂದಲೇ ನಾವಾತ್ಮರೆಲ್ಲರೂ ಸಹೋದರ ಸಹೋದರರಾಗಿದ್ದೇವೆ ಎಂದು ಹೇಳುತ್ತಾರೆ. ತಂದೆಯು ತಿಳಿಸುತ್ತಾರೆ, ನೀವು ಬ್ರಹ್ಮಕುಮಾರ ಕುಮಾರಿಯರು ಪರಸ್ಪರ ಸಹೋದರ ಸಹೋದರಿಯರಾದಿರಿ. ಅಂದಮೇಲೆ ಪರಸ್ಪರ ಕೂದೃಷ್ಟಿ ಇರಲು ಹೇಗೆ ಸಾಧ್ಯ? ನೀವು ಒಬ್ಬ ತಂದೆಯಿಂದ ಭವಿಷ್ಯಕ್ಕಾಗಿ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಿ. ಒಂದು ವೇಳೆ ಪವಿತ್ರವಾಗಿಲ್ಲವೆಂದರೆ ಶಾಂತಿಧಾಮ ಸುಖಧಾಮದಲ್ಲಿ ಹೋಗಲು ಹೇಗೆ ಸಾಧ್ಯ? ನಾವು ಪತಿತರಾಗಿ ಬಿಟ್ಟಿದ್ದೇವೆ, ಪಾವನರನ್ನಾಗಿ ಮಾಡಲು ಬನ್ನಿರಿ ಎಂದು ಕರೆಯುತ್ತಾರೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ, ಇದು ನಿಮ್ಮ ಅಂತಿಮ ಜನ್ಮವಾಗಿದೆ. ನೀವೆಲ್ಲ ಆತ್ಮರು ಈಗ ಮರಳಿ ವಾನಪ್ರಸ್ಥದಲ್ಲಿ ಹೋಗುತ್ತೀರಿ, ಆದ್ದರಿಂದ ವಾನಪ್ರಸ್ಥಿಗಳಾಗಿದ್ದೀರಿ. ಈ ರೀತಿಯಾಗಿ ಯಾವುದೇ ಗುರುಗಳು ಮಾರ್ಗವನ್ನು ತಿಳಿಸಲು ಸಾಧ್ಯವಿಲ್ಲ. ಈ ಜ್ಞಾನವು ಒಬ್ಬ ತಂದೆಯ ಬಳಿಯಿದೆ, ಅವರೇ ಪತೀತ ಪಾವನ ನಿರಾಕಾರನಾಗಿದ್ದಾರೆ. ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿರಿ, ಸ್ವಲ್ಪ ಸಮಯಕ್ಕಾಗಿ ನಾನು ಈ ತನುವಿನ ಆಧಾರವನ್ನು ಪಡೆದುಕೊಂಡಿದ್ದೇನೆ. ಶರೀರವಿಲ್ಲದೆ ಆತ್ಮವು ಹೇಗೆ ಮಾತನಾಡುತ್ತದೆ? ಭಗವಾನ್ ವಾಚ ಇದೆ, ನಾನು ವೃದ್ಧ ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡಿ ನೀವು ಮಕ್ಕಳಿಗೆ ಬೋಧಿಸುತ್ತೇನೆ. ನಾನು ಗರ್ಭದಲ್ಲಿ ಬರುವುದಿಲ್ಲ, ಗರ್ಭದಲ್ಲಿ ಬರುವವರು ಪುನರ್ಜನ್ಮದಲ್ಲಿ ಬರಬೇಕಾಗುತ್ತದೆ. ನಾನು ಒಂದೇ ಬಾರಿ ಬರುತ್ತೇನೆ, ನನಗೆ ಪ್ರಕೃತಿಯ ಆಧಾರ ಬೇಕಾಗಿದೆ. ನಾನು ಇವರಲ್ಲಿ ಕುಳಿತು ನಿಮಗೆ ಓದಿಸುತ್ತೇನೆ. ಇವರಂತೂ ಮೊದಲು ತಮ್ಮ ವಜ್ರದ ವ್ಯಾಪಾರ ಮಾಡುತ್ತಿದ್ದರು, ಯಾವುದೇ ಗುರುಗಳು ಕಲಿಸಲಿಲ್ಲ. ಆಕಸ್ಮಿಕವಾಗಿಯೇ ತಂದೆಯು ಪ್ರವೇಶ ಮಾಡಿದರು. ಮಾಡಿ ಮಾಡಿಸುವವರಾಗಿರುವ ಕಾರಣ ಇವರಿಂದ ಕರ್ತವ್ಯವನ್ನು ಮಾಡಿಸುತ್ತಾ ಇರುತ್ತಾರೆ, ಇವರೂ ಸಹ ಕಲಿಯುತ್ತಾ ಹೋಗುತ್ತಾರೆ, ನೀವು ಜೊತೆಯಲ್ಲಿ ಕಲಿಯುತ್ತಾ ಹೋಗುತ್ತೀರಿ. ಹೇಳುವುದು ನಿಮಗೆ, ಆದರೆ ಮೊದಲು ನಾನು ಕೇಳಿಸಿಕೊಳ್ಳುತ್ತೇನೆ. ನೀವು ಮಕ್ಕಳಿಗೆ ಓದಿಸುವುದಕ್ಕಾಗಿ ಬರುತ್ತಾರೆ, ಆದರೆ ಅದರಿಂದ ನಾನು ಸಹ ಓದುತ್ತಾ ಇರುತ್ತೇನೆ. ತಂದೆಯು ಮಕ್ಕಳಿಗೆ ರಾಜಯೋಗವನ್ನು ಕಲಿಸಲು ಬಂದಿದ್ದಾರೆ. ಈ ರೀತಿ ಎಂದೂ ಯಾರು ಓದಿಸುವುದಿಲ್ಲ, ಇದು ಪಾವನರಾಗುವ ಮಾತಾಗಿದೆ. ಈ ಸಂಗಮ ಯುಗವೇ ಪುರುಷೋತ್ತಮರಾಗುವ ಯುಗವಾಗಿದೆ. ಶ್ರೀಕೃಷ್ಣನು ಪುರುಷೋತ್ತಮನಾಗಿದ್ದನು. ಸ್ವಯಂವರದ ನಂತರ ಅವರ ದರ್ಜೆಯು ಸ್ವಲ್ಪ ಕಡಿಮೆಯಾಗಿ ಬಿಡುತ್ತದೆ. ಆದ್ದರಿಂದ ಶ್ರೀಕೃಷ್ಣನಿಗೆ ಹೆಚ್ಚು ಮಹಿಮೆ ಇದೆ, ಹೆಸರೇ ಆಗಿದೆ ಶ್ರೀಕೃಷ್ಣಪುರಿ. ಈಗ ಇದಕ್ಕೆ ಕಂಸಪುರಿ ಎಂದು ಹೇಳಲಾಗುತ್ತದೆ. ಬಾಕಿ ಕೃಷ್ಣ ಮತ್ತು ಕಂಸನ ಕಥೆಯನ್ನು ಬರೆದಿದ್ದಾರೆ. ಮಕ್ಕಳಿಗೆ ತಿಳಿಸಲಾಗಿದೆ, ಪರಿಪಕ್ವ ಸ್ಥಿತಿಯಾದಾಗ ಭಕ್ತಿಯು ತಾನಾಗಿಯೇ ಬಿಟ್ಟು ಹೋಗುತ್ತದೆ. ನೀವೆಂದು ಯಾರಿಗೂ ಭಕ್ತಿ ಮಾಡಬೇಡಿ ಎಂದು ಹೇಳಬಾರದು, ಅವರಿಗೆ ಜ್ಞಾನ ಕೊಡಬೇಕು. ತಂದೆಯು ನಿಮಗೆ ಜ್ಞಾನವನ್ನು ಕೊಟ್ಟು ಸ್ವರ್ಗದ ರಾಜಕುಮಾರನನ್ನಾಗಿ ಮಾಡಲು ಬಂದಿದ್ದಾರೆ. ಕೃಷ್ಣನೂ ಸಹ ಸ್ವರ್ಗದ ಮಾಲೀಕನಾಗಿದ್ದಾನೆ, ಈಗ ಇಲ್ಲ. ಈಗ ಪುನಃ ಅವರು ಸಹ ರಾಜಯೋಗದ ಮೂಲಕ ಆಗುತ್ತಿದ್ದಾರೆ. ನೀವು ಪುರುಷಾರ್ಥ ಮಾಡಿ ತಂದೆಯನ್ನು ನೆನಪು ಮಾಡಬೇಕು. ಸ್ವರ್ಗದ ಸ್ಥಾಪನೆ ಮಾಡುವವರು ಸ್ವರ್ಗದ ರಚಯಿತ ತಂದೆಯಾಗಿದ್ದಾರೆ, ಅವರೇ ಬಂದು ಹೊಸ ಸೃಷ್ಟಿಯನ್ನು ರಚಿಸುತ್ತಾರೆ. ಯಾವಾಗ ಕಲಿಯುಗವು ಮುಕ್ತಾಯವಾಗುವುದೋ ಆಗಲೇ ಅವರು ಮಾಡುವರು, ಸತ್ಯ ತ್ರೇತಾಯುಗದಲ್ಲಿ ಬರುವುದಿಲ್ಲ. ನಾನು ಕಲ್ಪಕಲ್ಪ ಸಂಗಮ ಯುಗದಲ್ಲಿ ಬರುತ್ತೇನೆಂದು ಹೇಳಿದರು. ಆದರೆ ಅವರು ಕಲ್ಪ ಎಂಬ ಶಬ್ದವನ್ನು ತೆಗೆದು ಕೇವಲ ಯುಗೆ ಯುಗೆ ಎಂದು ಬರೆದು ಬಿಟ್ಟಿದ್ದಾರೆ. ಅದರಲ್ಲಿಯೂ 4 ಯುಗಗಳಿವೆ, 5ನೇದು ಇದು ಸಂಗಮ ಯುಗವಾಗಿದೆ. ಅಂದಮೇಲೆ 5 ವಿಕಾರಗಳೆಂದು ತಿಳಿಯಿರಿ. ಆದರೆ ಇಷ್ಟೊಂದು ಮೀನು ಮೊಸಳೆ ಪರಶುರಾಮನ ಅವತಾರ ಇರುತ್ತದೆಯೇ? ಇವೆಲ್ಲವೂ ಶಾಸ್ತ್ರಗಳ ಮಾತಾಗಿದೆ. ಧರ್ಮದ ಹೆಸರು ಮತ್ತು ಭಾರತದ ಹೆಸರನ್ನು ಬದಲಾಯಿಸಿಬಿಟ್ಟಿದ್ದಾರೆ. ಹಿಂದೂ ಧರ್ಮ ಮತ್ತು ಹಿಂದೂಸ್ತಾನವೆಂದು ಹೇಳಿಬಿಡುತ್ತಾರೆ. ಭಾರತದ ಹೆಸರು ಏಕೆ ಬದಲಾಗಬೇಕು? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಇದರಲ್ಲಿ ಭಾರತದ ಶಬ್ದವೇ ಬರುತ್ತದೆ. ತಂದೆಯು ತಿಳಿಸುತ್ತಾರೆ, ನೀವು ಕೇವಲ ಒಂದು ಜನ್ಮವಷ್ಟೇ ಭಕ್ತಿ ಮಾಡಿಲ್ಲ, ದ್ವಾಪರದಿಂದ ಮಾಡಿದ್ದೀರಿ. ಭಕ್ತಿಯೂ ಸಹ ಮೊದಲು ಅವ್ಯಭಿಚಾರಿಯಾಗಿತ್ತು, ಕೇವಲ ಶಿವನ ಭಕ್ತಿ ಮಾಡುತ್ತಿದ್ದರು. ಯಾವ ಶಿವತಂದೆಯೇ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿದ್ದರು ಮತ್ತು ಈಗ ಪುನಃ ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ. ಆದ್ದರಿಂದ ಪತೀತ ಶರೀರದಲ್ಲಿ ಕುಳಿತು ತಿಳಿಸುತ್ತಾರೆ, ಮಕ್ಕಳೇ, ನಾನು ಪತೀತ ಶರೀರದಲ್ಲಿ ಪತೀತ ಪ್ರಪಂಚದಲ್ಲಿ ಪತೀತರನ್ನು ಪಾವನ ಮಾಡಲು ಬರುತ್ತೇನೆ. ಭಕ್ತಿ ಮಾರ್ಗದಲ್ಲಾದರೂ ನನಗಾಗಿ ಇಷ್ಟು ದೊಡ್ಡ ಮಂದಿರವನ್ನು ಕಟ್ಟಿಸುತ್ತಾರೆ. ಎಷ್ಟು ಸ್ಪಷ್ಟ ಮಾತಾಗಿದೆ! ಇವರಲ್ಲಿ ತಂದೆಯ ಪ್ರವೇಶತೆ ಆಯಿತು ಮತ್ತು ಗೀತೆ ಓದುವುದನ್ನು ಬಿಟ್ಟು ಬಿಟ್ಟರು. ಭಕ್ತಿಯು ಬಿಟ್ಟು ಹೋಯಿತು, ಕಷ್ಟವಿಲ್ಲದೆ ಬಿಟ್ಟು ಬಿಟ್ಟರು. ಭಕ್ತಿ ಮಾಡಬೇಡಿ ಎಂದು ನಿಮಗೆ ಯಾರೂ ಹೇಳಲಿಲ್ಲ. ಈಗ ನೀವು ಮಕ್ಕಳಿಗೆ ತಂದೆಯು ತಿಳಿಸುತ್ತಾರೆ, ಪುನಃ ನಾನು ನಿಮ್ಮನ್ನು ಕೃಷ್ಣಪುರಿಯ ಮಾಲೀಕರನ್ನಾಗಿ ಮಾಡುತ್ತೇನೆ. ಕೃಷ್ಣನದು 8 ಪೀಳಿಗೆಗಳು ನಡೆಯುತ್ತವೆ. ಮೊದಲು ಸತ್ಯಯುಗದ ರಾಜಕುಮಾರನೆಂದು ಹೇಳುತ್ತಾರೆ, ನಂತರ ಸತ್ಯಯುಗದ ರಾಜನೆಂದು ಹೇಳುತ್ತಾರೆ. ಅವರದು 8 ಪೀಳಿಗೆಗಳು ನಡೆಯುತ್ತವೆ. ಆ ಸಮಯದಲ್ಲಿ ಅನ್ಯ ರಾಜ್ಯಗಳು ಇರುವುದಿಲ್ಲ. ಈಗ ತಂದೆಯು ತಿಳಿಸುತ್ತಾರೆ, ನೀವು ಮಕ್ಕಳು ಸಹ ಸತ್ಯಯುಗದ ರಾಜಕುಮಾರರಾಗಿರಿ. ಭಕ್ತಿಯಲ್ಲಿ ಯಾವುದೇ ಸುಖವಿಲ್ಲ, ಜ್ಞಾನದಿಂದ ನೀವು ಸ್ವರ್ಗದ ಮಾಲೀಕರಾಗುತ್ತೀರಿ. ಯಾರ ತಂದೆಯಾದರೂ ಶರೀರ ಬಿಟ್ಟರೆ ನಿಮ್ಮ ತಂದೆಯು ಎಲ್ಲಿಗೆ ಹೋದರೆಂದು ಕೇಳಿದರೆ ಸ್ವರ್ಗವಾಸಿಯಾದರು ಎಂದು ಹೇಳುತ್ತಾರೆ. ಆತ್ಮ ಮತ್ತು ಶರೀರ ಎರಡೂ ಹೋಯಿತೆಂದು ತಿಳಿಯುತ್ತಾರೆ. ಆದರೆ ಶರೀರವನ್ನಂತೂ ಇಲ್ಲಿಯೇ ಬಿಟ್ಟು ಹೋದರೂ ಬಾಕಿ ಆತ್ಮವೂ ಹೋಯಿತು. ಇದರ ಅರ್ಥವು ಮೊದಲು ನರಕದಲ್ಲಿದ್ದರೂ ಆತ್ಮವು ಶರೀರವನ್ನು ಬಿಟ್ಟು ಸ್ವರ್ಗಕ್ಕೆ ಹೋಯಿತೆಂದರೆ ಅಳುವ ಅವಶ್ಯಕತೆ ಏನಿದೆ? ಈಗ ಸ್ವರ್ಗವು ಇಲ್ಲಿದೆಯೇ? ಆದರೆ ತಿಳಿದುಕೊಳ್ಳುವುದಿಲ್ಲ. ಎಲ್ಲವೂ ಈಶ್ವರನ ಆಜ್ಞೆಯಾಗಿದೆ. ಸುಖ ದುಃಖ ಎಲ್ಲವನ್ನು ಈಶ್ವರನೇ ಕೊಡುತ್ತಾನೆ. ಎಲ್ಲವೂ ಈಶ್ವರನ ರೂಪವಾಗಿದ್ದಾರೆಂದು ಹೇಳಿಬಿಡುತ್ತಾರೆ. ಆದರೆ ತಂದೆಯು ತಿಳಿಸುತ್ತಾರೆ, ನಾನು ಮಕ್ಕಳಿಗೆ ಹೇಗೆ ದುಃಖ ಕೊಡಬಲ್ಲೆನು? ತಂದೆಯಿಂದ ಮಕ್ಕಳು ಎಂದಾದರೂ ದುಃಖವನ್ನು ಬೇಡುವರೆ? ತಂದೆಯಂತೂ ಮಕ್ಕಳನ್ನು ಯೋಗ್ಯರನ್ನಾಗಿ ಮಾಡಿ ಆಸ್ತಿಯನ್ನು ಕೊಟ್ಟು ಹೋಗುತ್ತಾರೆ. ಬಾಕಿ ದುಃಖವಂತೂ ಪ್ರತಿಯೊಬ್ಬರಿಗೂ ತಮ್ಮ ಕರ್ಮದ ಅನುಸಾರವೇ ಸಿಗುತ್ತದೆ. ತಂದೆಯು ತಿಳಿಸುತ್ತಾರೆ, ಈಗ ಮಕ್ಕಳು ಮೊದಲಾದವರನ್ನು ಬೇಡಬೇಡಿ. ಈಗ ಈ ಆಸ್ತಿ ಇತ್ಯಾದಿಗಳೆಲ್ಲವೂ ಸಮಾಪ್ತಿಯಾಗಲಿದೆ. ಇದು ನಿಮ್ಮ ಮಕ್ಕಳಿಗೇನು ಸಿಗುತ್ತದೆ? ನಿಮ್ಮ ಆಸ್ತಿಗೆ ನಿಮ್ಮ ಮಗನು ಮಾಲೀಕನಾಗಲು ಅಷ್ಟು ಸಮಯವೇ ಇಲ್ಲ. ಮಕ್ಕಳು ದೊಡ್ಡವರಾದಾಗಲೇ ಮಾಲೀಕರಾಗುವರು. ಆದರೆ ಈಗ ಅಷ್ಟು ಸಮಯವೇ ಉಳಿದಿಲ್ಲ. ವಿನಾಶವು ಸಮ್ಮುಖದಲ್ಲಿದೆ. ಕಲಿಯುಗದಲ್ಲಿ ಇನ್ನೂ 40,000 ವರ್ಷಗಳಿದೆ. ಈ ಬ್ರಹ್ಮಕುಮಾರ ಕುಮಾರಿಯರು ವಿನಾಶ ವಿನಾಶ ಎಂದು ಮನುಷ್ಯರು ಹೇಳುತ್ತಾರೆ. ಹುಲಿ ಬಂತು ಹುಲಿ ಎಂದು ಕತೆ ಇದಲ್ಲವೇ? ಕೊನೆಗೂ ಬಂದಿತು, ತಿಂದು ಹೋಯಿತಲ್ಲವೇ? ಸ್ವಲ್ಪ ಸ್ವಲ್ಪ ಕಾಲವು ಬರಬಹುದೆಂದು ಮನುಷ್ಯರು ತಿಳಿಯುತ್ತಾರೆ. ಇದಂತೂ ಆಗುತ್ತಲೇ ಇರುತ್ತದೆ ಎಂದು ತಿಳಿಯುತ್ತಾರೆ. ಆದರೆ ನೀವು ಹೇಳುತ್ತೀರಿ, ಮಹಾಕಾಲನು ಬಂದಿದ್ದಾರೆ. ಶಿವತಂದೆಯು ಕಾಲರ ಕಾಲನು ಬಂದಿದ್ದಾರೆ. ಅವರು ಎಲ್ಲ ಆತ್ಮಗಳನ್ನು ಮರಳಿ ಕರೆದುಕೊಂಡು ಹೋಗುತ್ತಾರೆ. ಅಂದ ಮೇಲೆ ಶರೀರವನ್ನಂತೂ ಅವಶ್ಯಕವಾಗಿ ಬಿಡಬೇಕು. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಯೋಗದಿಂದ ಪವಿತ್ರರಾಗಿರಿ. ಆತ್ಮವನ್ನು ಪವಿತ್ರವನ್ನಾಗಿ ಮಾಡಿ ಮತ್ತೆ ಕರೆದುಕೊಂಡು ಹೋಗುತ್ತೇನೆ. ಒಂದು ವೇಳೆ ಪವಿತ್ರರಾಗದಿದ್ದರೆ ಅಂತಿಮದಲ್ಲಿ ಬಹಳ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ ಮತ್ತು ಶ್ರೇಷ್ಠ ಪದವಿಯೂ ಸಿಗುವುದಿಲ್ಲ. ಶ್ರೀಕೃಷ್ಣನು 1 ಪಾಸ್ ವಿತ್ ಹೋನರ್ ಆಗಿದ್ದಾನೆ. ಕೃಷ್ಣನಿಗೆ ವಿದ್ಯಾರ್ಥಿ ವೇತನವೂ ಸಿಗುತ್ತದೆ. 21 ಜನ್ಮಗಳ ರಾಜ್ಯವನ್ನು ಪಡೆಯುತ್ತಾರೆ. ತಂದೆಯು ಎಷ್ಟು ಸಹಜವಾಗಿ ತಿಳಿಸುತ್ತಾರೆ. ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ, ಆದರೆ ಮತ್ತೆ ಮಾಯವಾಗಿ ಬಿಡುತ್ತದೆ. ಯಾರಿಗೂ ಭಕ್ತಿಯನ್ನು ಬಿಡಿಸಬಾರದು. ಭಕ್ತರಿಗೆ ಭಕ್ತಿಯ ಫಲವನ್ನು ಕೊಡಲು ತಂದೆಯು ಬಂದಿದ್ದಾರೆ. ಹೇಳುತ್ತಾರೆ, ನಾನು ಕಲ್ಪದ ಹಿಂದಿನ ರೀತಿ ಮತ್ತೆ ಅದೇ ಸಾಧಾರಣ ತನುವಿನಲ್ಲಿ ಬಂದಿದ್ದೇನೆ. ಕಲ್ಪ ಕಲ್ಪವೂ ಬಂದು ನಿಮಗೆ ತಿಳಿಸುತ್ತೇನೆ. ಇದು ಶ್ರೇಷ್ಠಾತಿಶ್ರೇಷ್ಠ ವಿದ್ಯೆಯಾಗಿದೆ. ನಾವು ಸತೋಪ್ರಧಾನರಾಗಿದ್ದೆವು ಎಂದು ನೀವು ತಿಳಿದುಕೊಂಡಿದ್ದೀರಿ. ಈಗ ತಮೋಪ್ರಧಾನರಾಗಿದ್ದೇವೆ. ಪುನಃ ಭಾರತವೇ ಸತೋಪ್ರಧಾನವಾಗುತ್ತದೆ. ಅನ್ಯ ಧರ್ಮದವರು ಇಷ್ಟೊಂದು ಸುಖವನ್ನು ನೋಡಲಿಲ್ಲ ಮತ್ತು ದುಃಖವನ್ನು ನೋಡಲಿಲ್ಲ. ವಿದೇಶದವರ ಬಳಿ ಬಹಳ ಹಣವಿದೆ, ಆದ್ದರಿಂದ ಬಡ ದೇಶಕ್ಕೆ ಸಾಲ ಕೊಡುತ್ತಾರೆ. ನಾವು ಅವರಿಂದಲೇ ತಂದಿರುವ ಹಣವನ್ನು ಅವರಿಗೆ ಹಿಂದಿರುಗಿಸುತ್ತಿದ್ದೇವೆ ಎಂದು ಪಾಪ ಅವರಿಗೆ ತಿಳಿದಿಲ್ಲ. ಸಂಪೂರ್ಣ ಘೋರ ಅಂಧಕಾರದಲ್ಲಿ ಕುಂಭಕರ್ಣನ ನಿದ್ರೆಯಲ್ಲಿ ಮಲಗಿದ್ದಾರೆ. ಕೊನೆಯಲ್ಲಿ ಹಾಯ್ ಹಾಯ್ ಎನ್ನುತ್ತಾ ಕೇಳುತ್ತಾರೆ. ಆಗ ನೀವು ಟೂ ಲೇಟ್ ಎಂದು ಹೇಳುತ್ತೀರಿ, ಏಕೆಂದರೆ ಯುದ್ಧವು ಆರಂಭವಾಗಿ ಬಿಡುವುದು. ನಂತರ ಏನು ಮಾಡುತ್ತೀರಿ? ಬಿದುರಿನ ಕಾಡಿಗೆ ಬೆಂಕಿ ಬೀಳುತ್ತದೆ ಎಂದರೆ ಮತ್ತೆ ಬಹಳ ಟೂ ಲೇಟ್ ಆಗಿ ಬಿಡುತ್ತದೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ಈಗ ಬೇಗ ಬೇಗ ಪುರುಷಾರ್ಥ ಮಾಡುತ್ತಾ ಹೋಗಿರಿ. ತಂದೆಯು ಯಾವುದೇ ಹೆಚ್ಚು ಕಷ್ಟವನ್ನು ಕೊಡುವುದಿಲ್ಲ. ತಂದೆಯು ಬಂದು ತಿಳಿಸುತ್ತಾರೆ, ಬಾಬಾ ಒಂದು ವೇಳೆ ನಾವು ಪೂಜೆ ಮಾಡದಿದ್ದರೆ ಅವರು ಹೇಳುತ್ತಾರೆ ಇವರು ನಾಸ್ತಿಕರಾಗಿ ಬಿಟ್ಟರು ಎಂದು. ಅವರು ಹೇಳುತ್ತಾರೆ ಏನು ಮಾಡುವುದು? ತಂದೆಯು ಸಲಹೆ ನೀಡುತ್ತಾರೆ, ಸಾಕ್ಷಿಯಾಗಿ ತಂದೆಯ ನೆನಪಿನಲ್ಲಿ ಇರಿ, ಹೊರಗಿನಿಂದ ಸ್ವಲ್ಪ ಸ್ವಲ್ಪ ಪೂಜೆ ಮಾಡಿ. ಒಂದಾಗಿದೆ ಹೃದಯಪೂರ್ವಕವಾಗಿ ಪೂಜೆ ಮಾಡುವುದು, ಇನ್ನೊಂದಾಗಿದೆ ಖುಷಿಪಡಿಸುವುದಕ್ಕಾಗಿ ಪೂಜೆ ಮಾಡುವುದು. ಅಂತರ್ಯದಲ್ಲಿ ನೀವು ಶಿವತಂದೆಯನ್ನು ನೆನಪು ಮಾಡಬೇಕು. ಒಂದು ವೇಳೆ ಯಾರಾದರೂ ತೊಂದರೆ ಕೊಡುತ್ತಾರೆಂದರೆ ಪೂಜೆ ಮಾಡಿ ತೋರಿಸಿ, ಆಗ ಅವರು ಖುಷಿಯಾಗಿ ಬಿಡುವರು. ಇದೇನು ಪಾಪದ ಕೆಲಸವಲ್ಲ. ತಂದೆಯಂತೂ ಅನೇಕರಿಗೆ ಈ ಮಾತನ್ನು ಹೇಳುತ್ತಾರೆ, ಮಕ್ಕಳೇ ಬಲೆ ವಿವಾಹ ಮೊದಲಾದ ಸಮಾರಂಭಗಳಿಗೆ ಹೋಗಿ, ಎರಡೂ ಕಡೆ ನಿಭಾಯಿಸಬೇಕು. ಅಲ್ಲಿಯೂ ಸಹ ತಿಳಿಸುತ್ತಾ ತಿಳಿಸುತ್ತಾ ಯಾವುದಾದರೊಂದು ಬಾಣವು ನಾಟುವುದು, ಯುಕ್ತಿಯಿಂದ ನಡೆಯಬೇಕು. ತಂದೆಯ ಆಜ್ಞೆಯಾಗಿದೆ, ಮಕ್ಕಳೇ ಈಗ ಪತೀತರಾಗಬಾರದು, ಪವಿತ್ರವಾಗುವುದರಿಂದಲೇ ನೀವು ಕೃಷ್ಣಪುರಿಯ ಮಾಲೀಕರಾಗುತ್ತೀರಿ. ಶಿವತಂದೆಯನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತದೆ ಮತ್ತು ವಿಶ್ವದ ಮಾಲೀಕರಾಗುತ್ತೀರಿ. ಮಕ್ಕಳೇ ಇಂತಿಂತಹ ಯುಕ್ತಿಯಿಂದ ನಿಮ್ಮ ಮಿತ್ರ ಸಂಬಂಧಿಗಳಿಗೆ ತಿಳಿಸಬೇಕು. ಅದು ದೈಹಿಕ ಯಾತ್ರೆ, ಇದು ಆತ್ಮಿಕ ಯಾತ್ರೆ. ಈ ಆತ್ಮಿಕ ಯಾತ್ರೆಯನ್ನು ತಂದೆಯು ಕಲಿಸುತ್ತಾರೆ, ತಿಳಿಸುತ್ತಾರೆ, ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಆಗ ಪತೀತರಿಂದ ಪಾವನರಾಗುತ್ತೀರಿ ಮತ್ತೆಲ್ಲ ದುಃಖಗಳು ದೂರವಾಗುತ್ತದೆ. ಕೆಲವರೇ ವಿರಳ ವ್ಯಾಪಾರಿಗಳು ಈ ವ್ಯಾಪಾರ ಮಾಡುವರು, ಅರ್ಥಾತ್ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುವರು. ಶ್ರೀಮತದಂತೆ ನಡೆಯುತ್ತಾ ಇರಿ. ಹಣವನ್ನು ವ್ಯರ್ಥವಾಗಿ ಏನೂ ಫಲವಿಲ್ಲದೆ ಖರ್ಚು ಮಾಡುವುದಲ್ಲ, ಮನೆಯನ್ನು ಸಂಭಾಲನೆ ಮಾಡಬೇಕು, ಮಕ್ಕಳ ಪಾಲನೆಯನ್ನು ಮಾಡಬೇಕು. ಕೇವಲ ಶ್ರೀಮತದಂತೆ ನಡೆಯಬೇಕು, ಸಲಹೆ ಪಡೆದುಕೊಳ್ಳಿ. ಬಾಬಾ ಈ ಸ್ಥಿತಿಯಲ್ಲಿ ನಾವು ಏನು ಮಾಡುವುದು? ಬಾಬಾ ನಮ್ಮ ಮಗಳು ವಿವಾಹ ಆಗಬೇಕೆಂದು ಹೇಳುತ್ತಾರೆ ಎಂದು ತಂದೆಗೆ ಹೇಳಿದಾಗ ತಂದೆಯು ಹೇಳುತ್ತಾರೆ ವಿವಾಹ ಮಾಡಲೇಬೇಕಾಗುವುದು, ಏಕೆಂದರೆ ಅವರಿಗೆ ಪಾಲು ಇದೆ, ಅವರಿಗೆ ಕೊಟ್ಟು ಬಿಡಿ. ತಂದೆಯು ಕೇವಲ ತಿಳಿಸುತ್ತಾರೆ, ಆದರೂ ಏನಾದರೂ ಕೇಳುವುದಿದ್ದರೆ ಕೇಳಿ, ಶ್ರೀಮತದಂತೆ ನಡೆಯಿರಿ, ಮಕ್ಕಳು ತಂದೆಯ ಆಜ್ಞೆಯಂತೆ ನಡೆಯಬೇಕು, ಇದರಲ್ಲಿಯೇ ಕಲ್ಯಾಣ ಇದೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಗ್ದಾದರವರಿಗೆ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಒಂದು, ಪ್ರತಿ ಕರ್ಮವನ್ನು ಸಾಕ್ಷಿಯಾಗಿ ಶಿವತಂದೆಯ ನೆನಪಿನಲ್ಲಿ ಮಾಡಬೇಕು, ಲೌಕಿಕ ಅಲೌಕಿಕ ಎರಡೂ ಕಡೆ ಸಂಬಂಧವನ್ನು ನಿಭಾಯಿಸಬೇಕು, ಲೌಕಿಕದೊಂದಿಗೆ ಯುಕ್ತಿಯುಕ್ತವಾಗಿ ನಡೆಯಬೇಕು. ಎರಡು, ಈ ಸಮಯವು ಅಂತಿಮ ಜನ್ಮದಲ್ಲಿಯೂ ಇದು ವಾನಪ್ರಸ್ಥ ಸ್ಥಿತಿಯಾಗಿದೆ, ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ, ಆದ್ದರಿಂದ ಅವಶ್ಯಕವಾಗಿ ಮನೆಗೆ ಹೋಗಬೇಕು, ಯಾವುದೇ ಬಂಧನಗಳನ್ನು ಮಾಡಿಕೊಳ್ಳಬಾರದು. ವರದಾನ: ಆದೇಶವನ್ನು ಪಾಲಿಸುವುದರ ಮೂಲಕ ಸರ್ವ ಇಚ್ಛೆಗಳನ್ನು ಸಮಾಪ್ತಿಗೊಳಿಸುವ ಮಾಯಾ ಮುಕ್ತ ಭವ. ಅಮೃತ ವೇಳೆಯಿಂದ ರಾತ್ರಿಯವರೆಗೆ ದಿನಚರಿಯಲ್ಲಿ ಆದೇಶಗಳೇನು ಸಿಕ್ಕಿದೆಯೋ ಅದರ ಅನುಸಾರವಾಗಿ ತಮ್ಮ ವೃತ್ತಿ, ದೃಷ್ಟಿ, ಸಂಕಲ್ಪ, ಸ್ಮೃತಿ, ಸೇವೆ ಹಾಗೂ ಸಂಬಂಧವನ್ನು ಪರಿಶೀಲನೆ ಮಾಡಿಕೊಳ್ಳಿರಿ. ಆದೇಶವನ್ನು ಯಾರು ಪ್ರತಿ ಸಂಕಲ್ಪ ಪ್ರತಿ ಹೆಜ್ಜೆಯಲ್ಲಿ ಪಾಲಿಸುತ್ತಾರೆಯೋ ಅವರ ಸರ್ವ ಇಚ್ಛೆಗಳು ಸಮಾಪ್ತಿಯಾಗಿ ಬಿಡುತ್ತದೆ, ಪೂರ್ಣಗೊಳ್ಳುತ್ತದೆ. ಒಂದು ವೇಳೆ ಅಂತರ್ಯದಲ್ಲಿ ಏನಾದರೂ ಪುರುಷಾರ್ಥ ಅಥವಾ ಸಫಲತೆಯ ಬಯಕೆ ಇದ್ದರೂ ಸಹ ಅವಶ್ಯಕವಾಗಿ ಒಂದಲ್ಲ ಒಂದು ಕಡೆ ಆದೇಶವನ್ನು ಪಾಲಿಸುತ್ತಿಲ್ಲ ಎಂದು. ಆದ್ದರಿಂದ ಯಾವಾಗ ಯಾವುದೇ ತೊಡಕುಗಳು ಬರುತ್ತವೆ ಎಂದರೆ ನಾಲ್ಕೂ ಕಡೆಗಳಿಂದ ಪರಿಶೀಲನೆ ಮಾಡಿರಿ. ಇದರಿಂದ ಸ್ವತಃವಾಗಿಯೇ ಮಾಯಾ ಮುಕ್ತರು ಆಗಿಬಿಡುತ್ತೀರಿ. ಸ್ಲೋಗನ್: ತನ್ನ ಸೂಕ್ಷ್ಮ ಬಲಹೀನತೆಗಳ ಚಿಂತನೆ ಮಾಡುತ್ತಾ ಸಮಾಪ್ತಿಗೊಳಿಸುವುದೇ ಸ್ವಚಿಂತನೆಯಾಗಿದೆ. ಅವ್ಯಕ್ತ ಸೂಚನೆ: ಈಗ ತಮ್ಮ ದಾತ ಸ್ವರೂಪವನ್ನು ಪ್ರತ್ಯಕ್ಷ ಮಾಡಿಕೊಳ್ಳಿ. ಹೇಗೆ ಯಾವುದೇ ಖಾಲಿ ಸ್ಥಾನ ಇರುತ್ತದೆ ಎಂದರೆ ಆಲ್ರೌಂಡ್ ಸೇವಾಧಾರಿ ಸಮಯ ಪ್ರಮಾಣ ಜಾಗವನ್ನು ತುಂಬಿ ಬಿಡುತ್ತಾರೆ. ಅದೇ ರೀತಿ ಯಾರಲ್ಲಾದರೂ ಯಾವುದೇ ಶಕ್ತಿಯ ಕೊರತೆ ಅನುಭವವಾದರೆ ತಮ್ಮ ಸಹಯೋಗದಿಂದ ಜಾಗವನ್ನು ತುಂಬಿಬಿಡಿ. ಇದರಿಂದ ಅವರ ಕಡಿಮೆಯು ಅನ್ಯರಿಗೆ ಅನುಭವ ಆಗದಿರಲಿ. ಇದಕ್ಕೆ ಹೇಳಲಾಗುತ್ತದೆ, ದಾತನ ಮಕ್ಕಳಾಗಿ ಸಮಯ ಪ್ರಮಾಣ ಅವರಿಗೆ ಸಹಯೋಗದ ದಾನ ಕೊಡುವುದು. ಓಂ ಶಾಂತಿ.